The gospel is called the good news.
ಸುವಾರ್ತೆಯು ಶುಭ ಸುವಾರ್ತೆಯು ಎಂಬುದಾಗಿ ಕರೆಯಲ್ಪಟ್ಟಿದೆ.
That is what we should have a great desire to spread.
ಅದನ್ನ ನಾವು ಸಾರಲು ದೊಡ್ಡ ಬಯಕೆಯನ್ನು ಹೊಂದಿರಬೇಕು.
There's a guy who's come to see me. He's not a Christian.
ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ನೋಡಲು ಬರ್ತಾನೆ, ಆತನು ಕ್ರೈಸ್ತನಾಗಿರೋದಿಲ್ಲ.
He's not heard the good news that Jesus died for his sins.
ಯೇಸು ಆತನ ಪಾಪಗಳಿಗಾಗಿ ಸತ್ತಂತ ಸುವಾರ್ತೆಯನ್ನು ಆತನು ಕೇಳಿರುವುದಿಲ್ಲ.
That he need not go to hell, that he go to heaven. That's the greatest news in the world.
ಆತನು ನರಕಕ್ಕೆ ಹೋಗಬಾರದು, ಪರಲೋಕಕ್ಕೆ ಹೋಗಬೇಕು ಎನ್ನುವಂಥದ್ದು ಶುಭ ಸುದ್ದಿಯಾಗಿದೆ.
How eager are you to spread that news?
ಈ ಒಂದು ಸುದ್ದಿಯನ್ನು ಹಬ್ಬಿಸಲು ಎಷ್ಟು ಜನ ನೀವು ಕಾತುರವುಳ್ಳುವರಾಗಿದ್ದೀರಿ, ಅಂದರೆ ಸುವಾರ್ತೆಯನ್ನು?
I've tried my best. I'm not perfect. I'm not an evangelist. That's not my primary gift.
ನಾನು ಕೈಲಾದಷ್ಟು ಮಾಡಿದ್ದೇನೆ, ನಾನು ಪರಿಪೂರ್ಣನಲ್ಲ, ನಾನು ಸೌವಾರ್ತಿಕನಲ್ಲ, ಅದು ನನ್ನ ಪ್ರಾಥಮಿಕ ವರವಲ್ಲ ಕೂಡ.
But even though I'm not an evangelist, I said, Lord, make me a witness.
ನಾನು ಸೌವಾರ್ತಿಕನ ಆಗದಿದ್ರೂ ಕೂಡ ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಇಡಿರಿ ಎಂಬುದಾಗಿ ಕೇಳಿಕೊಂಡಿದ್ದೇನೆ.
Jesus said, you shall be my witnesses. The Holy Spirit will come on you.
ಯೇಸು ಸ್ವಾಮಿ ಹೇಳಿದರಲ್ವಾ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ಅಂತ.
And you shall be my witnesses.
ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ.
So I try to be wherever I'm staying, somewhere in a hotel or somewhere like we're living in an apartment now.
ನಾನು ಎಲ್ಲೇ ವಾಸ ಮಾಡಿದ್ರೂ ಕೂಡ ಹೋಟೆಲ್ ನಲ್ಲಾಗಬಹುದು, ಈಗ ಒಂದು ಅಪಾರ್ಟ್ಮೆಂಟ್ ನಲ್ಲಿದ್ದೀನಿ, ಎಲ್ಲಾ ಕಡೆ ಕೂಡ ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿದ್ದೇನೆ.
I said, Lord, there's somebody at the reception desk.
ನಾನು ಕರ್ತನಲ್ಲಿ ಕೇಳಿಕೊಂಡಿದ್ದೀನಿ, ಕರ್ತನೆ ಆ ಒಂದು ಸ್ವಾಗತ ಕೋರುವ ಮೇಜಿನಲ್ಲಿ ಕೂತಿರ್ತಾರಲ್ಲ ಅವರು ಕೂಡ.
Not the very first day, but try and be friendly with that person. Generally,
ಮೊದಲ ದಿನವೇ ಅಲ್ಲ, ಬರ್ತಾ ಬರ್ತಾ ಅವರೊಟ್ಟಿಗೆ ಸ್ನೇಹ ಬೆಳೆಸಿ ಸ್ವಾಭಾವಿಕವಾಗಿ.
And then one day, witness. I said, Lord, give me a chance.
ಒಂದು ದಿನ ಸಾಕ್ಷಿ ಹೇಳುವವನಾಗಿರಬೇಕು, ಅಂದ್ರೆ ಸಾಕ್ಷಿಯಾಗಿರಬೇಕು, ದೇವರೇ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿ.
One day I could give a tract about salvation to that person.
ಒಂದು ದಿನ ಆ ವ್ಯಕ್ತಿಯ ರಕ್ಷಣೆಗಾಗಿ ನಾನು ಒಂದು ಸಣ್ಣ ಪುಸ್ತಕವನ್ನ ಕೊಟ್ಟಿದ್ದೇನೆ ಅಥವಾ ಸುರುಳಿಯನ್ನ ಕೊಟ್ಟಿದ್ದೇನೆ.
Another time somebody came. He was a non-Christian. Came to our room.
ಮತ್ತೊಂದು ಬಾರಿ ಒಬ್ಬ ಅನ್ಯನು ನನ್ನ ಕೊಠಡಿಗೆ ಬರ್ತಾನೆ.
To fix something on the internet.
ಆ ಒಂದು ಇಂಟರ್ನೆಟ್ ಅನ್ನ ಅಳವಡಿಸಲು.
And my family picture was there. He said, oh, that's your family. I said, that's my family. I've got many grandchildren.
ಅಲ್ಲಿ ಹಾಕಿರುವಂತ ನನ್ನ ಕುಟುಂಬದ ಭಾವಚಿತ್ರವನ್ನ ನೋಡಿ ಅವರು ಕೇಳಿದ್ರು, ಇದು ನಿಮ್ಮ ಕುಟುಂಬನ ಅಂತ. ಹೌದು ಅಂತ ನಾನು ಹೇಳಿ ನನಗೆ ಅನೇಕ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿದೆ.
And then I could open the conversation and say, God's been good to me.
ನಾನು ಮಾತುಕತೆಯನ್ನು ಆರಂಭಿಸಿದಾಗ ದೇವರು ನನಗೆ ಒಳ್ಳೆಯವರಾಗಿದ್ದರ ಸಮಯದಲ್ಲಿ.
Gave him the gospel. And gave him a little tract when he went away.
ಆ ಸುವಾರ್ತೆಯನ್ನ ಸಾರಲು ಸಹಾಯ ಮಾಡಿದ್ರು, ಒಂದು ಸಣ್ಣ ಪುಸ್ತಕವನ್ನ ನಾನು ಕೊಟ್ಟ ನಂತರ ಅವರು ಹೊರಟರು.
He got a blessing by coming to fix my internet.
ಅವರು ನನ್ನ ಮನೆಗೆ ಇಂಟರ್ನೆಟ್ ಅನ್ನ ಅಳವಡಿಸಲು ಬಂದಾಗ ಆಶೀರ್ವಾದವನ್ನ ಹೊಂದಿಕೊಂಡು ಹೋದ್ರು.
Always there are people around us.
ಯಾವಾಗಲೂ ಜನರು ನಮ್ಮ ಸುತ್ತಮುತ್ತನೇ ಇರ್ತಾರೆ.
I'm not saying we must thrust it on people, but ask God to give an opening to you. I don't witness to everybody.
ನಾನು ಎಲ್ಲರಿಗೂ ಸಾಕ್ಷಿಯಾಗಿರೋ ಅಥವಾ ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಇನ್ನೊಬ್ಬರ ಮೇಲೆ ಹಾರಿ ಕೂಡ ಹೋಗಬಾರದು. ದೇವರಲ್ಲಿ ನಾವು ಈ ವಿಷಯಕ್ಕಾಗಿ ಕೇಳಿಕೊಳ್ಳಬೇಕು.
When I'm sitting in a bus or a train or something, I say, Lord, or in a plane.
ನಾನು ಬಸ್ಸಿನಲ್ಲಾಗಬಹುದು, ವಿಮಾನದಲ್ಲಾಗಬಹುದು, ರೈಲಿನಲ್ಲಾಗಬಹುದು, ನಾನು ಕರ್ತನಲ್ಲಿ ಕೇಳಿಕೊಳ್ಳುತ್ತೇನೆ.
Give me a chance to witness, Lord. If it's your will.
ಸಾಕ್ಷಿಯಾಗಿರ್ಲಿಕ್ಕೆ ನನಗೆ ಸಹಾಯ ಮಾಡಿರಿ ದೇವರೇ, ನಿಮ್ಮ ಚಿತ್ತ ಇರೋದಾದ್ರೆ ಎಂಬುದಾಗಿ.
You're sitting next to somebody. This is what I did once in a plane.
ನನ್ನ ಪಕ್ಕದಲ್ಲಿ ಯಾರಾದರೂ ಕೂತಿದ್ರು ಅಂದ್ರೆ ಒಂದು ಬಾರಿ ವಿಮಾನದಲ್ಲಿ ನಾನು ಅದನ್ನ ಮಾಡಿದ್ದೇನೆ.
I took out my Bible on my phone.
ನಾನು ಸತ್ಯವೇದವನ್ನ ನನ್ನ ಮೊಬೈಲ್ ನಲ್ಲಿ ತೆರೆದೆ.
You know, sometimes people sitting next to you like to see what you're reading on the phone. That's very, they're very inquisitive.
ಕೆಲವೊಮ್ಮೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತ ಜನರು ಬಹಳ ಆಸಕ್ತಿ ಉಳ್ಳವರಾಗಿರುತ್ತಾರೆ, ನಿಮ್ಮ ಮೊಬೈಲ್ ನಲ್ಲಿ ಏನು ಓದ್ಕೊಳ್ತಾ ಇದ್ದೀರಿ ನೀವು ಅಂತ.
And I knew this guy will look at my phone.
ನನಗೆ ಗೊತ್ತಿತ್ತು ಈ ವ್ಯಕ್ತಿ ನನ್ನ ಮೊಬೈಲ್ ಅನ್ನ ನೋಡ್ತಾರೆ ಅಥವಾ ನೋಡ್ತಿದ್ದಾರೆ ಅಂತ.
And he read the Bible. And if he has any interest, he'll start talking to me.
ನಾನು ಸತ್ಯವೇದವನ್ನ ಓದಲು ಪ್ರಾರಂಭಿಸಿದೆ. ಆತನಿಗೆ ಏನಾದರೂ ಆಸಕ್ತಿ ಇದ್ದಿದ್ದೇ ಆದರೆ ನನ್ನ ಬಳಿ ಮಾತನಾಡ್ತಾನೆ ಅಂತ ನನಗೆ ಗೊತ್ತಿತ್ತು.
He was sitting in one seat, his wife was sitting in another seat.
ನನ್ನ ಪಕ್ಕದಲ್ಲಿ ಈ ವ್ಯಕ್ತಿ ಕೂತಿದ್ರು, ಅವರ ಪಕ್ಕದಲ್ಲಿ ಆ ವ್ಯಕ್ತಿ ಹೆಂಡತಿ ಕೂತಿದ್ರು.
He saw this and he got up and went away. He told his wife to come and sit there. Okay.
ಅವರು ಅದನ್ನ ನೋಡಿ ಎದ್ದು ಹೊರಟೋದ್ರು, ತಮ್ಮ ಹೆಂಡತಿಗೆ ಹೇಳಿದ್ರು ಬಂದು ಕೂತ್ಕೋ ಅಂತ. ನಾನು ಹೇಳಿದೆ ಪರವಾಗಿಲ್ಲ.
I didn't open my mouth, but I discovered this guy has no interest.
ನಾನು ನನ್ನ ಬಾಯನ್ನ ತೆರಲಿಲ್ಲ, ಆದ್ರೆ ಗ್ರಹಿಸಿಕೊಂಡೆ ಈ ವ್ಯಕ್ತಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ.
So if you ask the Lord, he'll show you ways by which to find out Does this guy have an interest or not?
ನೀವು ಕರ್ತನಲ್ಲಿ ಕೇಳ್ಕೊಳ್ಳೋದಾದ್ರೆ ದೇವರು ಮಾರ್ಗವನ್ನು ತೆರೀತಾರೆ, ಆ ವ್ಯಕ್ತಿಯಲ್ಲಿ ಆಸಕ್ತಿ ಇದೆನಾ ಇದರ ವಿಷಯವಾಗಿ ಇಲ್ಲವೋ ಎಂಬುದಾಗಿ.
I don't want to thrust something down his throat.
ನಾನು ಯಾರಿಗೂ ಕೂಡ ಒತ್ತಾಯ ಮಾಡಿ ಗಂಟಲಿಗೆ ತುರುಕಬಾರದು.
But all I say is always be ready.
ನಾನು ಏನಂತ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಯಾವಾಗಲೂ ಸಿದ್ಧರಾಗಿರ್ರಿ.
Lord, I'm ready to be a witness for you.
ಕರ್ತರೆ, ನಾನು ನಿಮಗಾಗಿ ಸಾಕ್ಷಿಯಾಗಿರಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ರಿ.
To anybody, to let the light shine without.
ಯಾರಿಗಾದರೂ ಆಯ್ತು, ಬೆಳಕು ಪ್ರಜ್ವಲಿಸಲಿ.
I remember once I was sitting in a train and
ನನಗೆ ನೆನಪಿದೆ, ಒಂದು ಬಾರಿ ನಾನು ರೈಲಿನಲ್ಲಿ ಕುಳಿತುಕೊಂಡಿದ್ದೆ.
I just boarded the train. The train hadn't started from the station here in Bangalore some years ago.
ರೈಲ್ ಇನ್ನೂ ಆರಂಭ ಆಗಿರಲಿಲ್ಲ ಬೆಂಗಳೂರಿನಲ್ಲಿ, ಬಹಳ ವರ್ಷಗಳ ಹಿಂದೆ ನಾನು ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ.
And there was somebody sitting there.
ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ರು.
And amazingly an opportunity came up to share the gospel in a very short time.
ವಿಸ್ಮಯಕರವಾಗಿ ಬಹಳ ಕಡಿಮೆ ಅವಧಿಯಲ್ಲಿಯೇ ಒಂದು ಅವಕಾಶ ಸಿಕ್ಕಿತ್ತು ಸುವಾರ್ತೆಯನ್ನ ಅವರಿಗೆ ಸಾರಲು.
Before even the train started, there was nobody else in the compartment. The others hadn't come. I had gone early.
ಆ ಬೋಗಿಯಲ್ಲಿ ಯಾರೂ ಇರಲಿಲ್ಲ, ನಾನು ಬಹಳ ಬೇಗ ಬಂದು ಕೂತ್ಕೊಂಡಿದ್ದೆ, ರೈಲು ಕೂಡ ಇನ್ನು ಹೊರಟಿರಲಿಲ್ಲ.
I got a chance to speak to him.
ನನಗೆ ಅವಕಾಶ ಸಿಕ್ತು ಆತನೊಟ್ಟಿಗೆ ಮಾತನಾಡಲು.
And little later he discovered that he was sitting in the wrong compartment. And he went away.
ಸ್ವಲ್ಪ ಸಮಯದ ನಂತರ ಆತನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ ತಪ್ಪಾದ ಬೋಗಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ. ನಂತರ ಆತನು ಹೊರಟು ಹೋಗ್ಬಿಟ್ನು.
I said, thank you Lord that he came to the wrong compartment.
ನಾನು ದೇವರಿಗೆ ಕೃತಜ್ಞತೆ ಹೇಳದೆ ಆತನು ತಪ್ಪಾದ ಬೋಗಿಗೆ ಬಂದು ಕುಳಿತುಕೊಂಡಿದ್ದಕ್ಕಾಗಿ.
He had to hear the gospel.
ಯಾಕಂದ್ರೆ ಆತನಿಗೆ ಸುವಾರ್ತೆ ಕೇಳುವ ಸೌಭಾಗ್ಯ ಒದಗಿ ಬಂದಿತ್ತು.
I've had some interesting experiences like that.
ಈ ರೀತಿಯ ಆಸಕ್ತಿಕರ ಆ ಒಂದು ಸಂಗತಿಗಳು ನನಗೆ ಎದುರಾಗಿವೆ.
Years ago, one of the first times I witnessed to people was when I went into a park and I saw an old man sitting there.
ಬಹಳ ವರ್ಷಗಳ ಹಿಂದೆ ನಾನು ಮೊದಲು ಸಾಕ್ಷಿಯಾಗಿದ್ದಲ್ಲಪ್ಪ ಅಂದ್ರೆ ಒಂದು ಉದ್ಯಾನವನಕ್ಕೆ ಹೋದೆ, ಅಲ್ಲಿ ಒಬ್ಬ ವಯೋವೃದ್ಧರು ಕೂತ್ಕೊಂಡಿದ್ರು.
I sat next to him and it was in North India. I spoke to him in Hindi and then slowly gave him the gospel.
ನಾನು ಅವರ ಪಕ್ಕ ಹೋಗಿ ಕೂತ್ಕೊಂಡೆ. ಅವರು ಉತ್ತರ ಭಾರತದವರಾಗಿದ್ರು, ಹಿಂದಿ ಮಾತನಾಡುತ್ತಿದ್ರು. ನಾನು ಅವರಿಗೆ ಸುವಾರ್ತೆಯನ್ನು ಕೊಟ್ಟೆ.
Dear brothers and sisters, always be ready.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾವಾಗಲೂ ಸಿದ್ಧರಾಗಿರ್ರಿ.
The Bible says always be ready to give an answer to him who asks you of the hope that is in you.
ಸತ್ಯವೇದವು ಹೇಳುತ್ತದೆ ಯಾವಾಗಲೂ ಸಿದ್ಧರಾಗಿರ್ರಿ ಅಂತ. ಅದು ಏನಪ್ಪಾ ಅಂದ್ರೆ ಯಾರಾದರೂ ನಿಮಗೆ ಬಂದು ಕೇಳುವಾಗ ನಿಮ್ಮಲ್ಲಿರುವ ನಿರೀಕ್ಷೆಗೆ ಉತ್ತರವನ್ನು ಕೊಡಲು.
1 Peter. It's a great verse. Always be ready. I think it's 1 Peter chapter 3.
ಒಂದು ಪೇತ್ರದಲ್ಲಿ ಅದ್ಭುತ ವಚನ ಇದೆ, ಯಾವಾಗಲೂ ಸಿದ್ಧರಾಗಿರಿ ಅಂತ, ಮೂರನೇ ಅಧ್ಯಾಯ ಅಂದ್ಕೊಳ್ತೇನೆ.
Always be ready to give an answer to anyone who asks.
ನಿಮಗೆ ಕೇಳುವ ಯಾರಿಗಾದರೂ ಉತ್ತರ ಕೊಡಲು ಯಾವಾಗಲೂ ಸಿದ್ಧರಾಗಿರಿ.
And sometimes they may not ask.
ಕೆಲವೊಮ್ಮೆ ಅವರು ಕೇಳದೆ ಇರಬಹುದು.
Another thing I've been greatly encouraged by is Joseph.
ಮತ್ತೊಂದು ಸಂಗತಿ ನಾನು ಬಹಳ ಪ್ರೋತ್ಸಾಹ ಪಡೋದು ಯಾವ್ದಪ್ಪ ಅಂದ್ರೆ ಅದು ಯೋಸೆಫ.
You want to know how he came out of prison? Listen to this.
ನಿಮಗೆ ಗೊತ್ತಾಗ್ಬೇಕಾ ಆತನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದ ಅಂತ, ಇದನ್ನ ಕೇಳಿಸ್ಕೊಳ್ರಿ.
How did Joseph come out of prison? He was 13 years in prison, falsely accused in Egypt.
ಯೋಸೆಫನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದನು? ಆತನು 13 ವರ್ಷ ಸೆರೆಮನೆ ವಾಸದಲ್ಲಿದ್ದನು, ಅದು ತಪ್ಪಾಗಿ ದೂಷಣೆ ಹೋರಲ್ಪಟ್ಟು.
But he didn't sit there complaining against his brothers.
ಆದರೆ ಆತನು ಅಲ್ಲಿ ಸುಮ್ಮನೆ ಕೂತ್ಕೊಂಡು ತನ್ನ ಸಹೋದರರ ವಿರುದ್ಧವಾಗಿ ದೂರು ಹೇಳಲಿಲ್ಲ.
Or complaining against God.
ದೇವರ ವಿರುದ್ಧವಾಗಿ ಕೂಡ ದೂರು ಹೇಳಲಿಲ್ಲ.
Even though he did not know Romans 8:28, it was not written those days.
ರೋಮಾ 8:28 ಆತನಿಗೆ ಗೊತ್ತಿರದಿದ್ದರೂ ಆ ದಿನಗಳಲ್ಲಿ ಅದು ಬರೆಯಲ್ಪಟ್ಟಿರಲಿಲ್ಲ.
He believed God is in control.
ದೇವರು ನಿಯಂತ್ರಣದಲ್ಲಿದ್ದಾನೆ ಎಂಬುದಾಗಿ ಆತನು ನಂಬಿದನು.
He was upright. He refused to commit adultery with the woman who tempted him.
ಆತನು ಪ್ರಾಮಾಣಿಕನಾಗಿದ್ದನು, ತನ್ನನ್ನು ಶೋಧಿಸುವಂತ ಹೆಣ್ಣಿನೊಟ್ಟಿಗೆ ವ್ಯಭಿಚಾರ ಮಾಡಲು ನಿರಾಕರಿಸಿದನು.
And he was imprisoned for that.
ಅದಕ್ಕಾಗಿ ಆತನು ಸೆರೆಮನೆಗೆ ಒಯ್ಯಲ್ಪಟ್ಟನು.
And he was so much in touch with God that he was concerned about other people. He saw two people sitting there discouraged.
ಆತನು ದೇವರೊಟ್ಟಿಗೆ ಸಂಪರ್ಕ ಸಾಧಿಸಿದ್ದನು ಮತ್ತು ಇತರರೆಡೆ ಆತನು ಕಾಳಜಿ ಹೊಂದಿದ್ದನು. ಅಲ್ಲಿ ಇಬ್ಬರು ಮನುಷ್ಯರು ಕೂತಿರುವುದನ್ನು ನೋಡ್ತಾನೆ.
And he went up to them and said, Why are you discouraged?
ಅವರ ಬಳಿ ಹೋಗಿ ಈ ತರ ಕೇಳುತ್ತಾನೆ, ಯಾಕೆ ನೀವು ನಿರುತ್ಸಾಹಗೊಂಡಿದ್ದೀರಿ ಅಂತ.
They told him about that we had a strange dream and he explained the dream to them.
ಅವರು ಆತನಿಗೆ ಅಪರಿಚಿತ ಕನಸು ಬಿದ್ದಿದ್ದನ್ನ ಹೇಳುತ್ತಾರೆ. ಆಗ ಯೋಸೆಫನು ಅವರಿಗೆ ಆ ಕನಸಿನ ಅರ್ಥವನ್ನ ವಿವರಿಸುತ್ತಾನಲ್ಲಿ.
And the dream was fulfilled. Pharaoh's cupbearer.
ಫರೋಹನ ಪಾನದಾಯಕನಿಗಾಗಿ ಆ ಕನಸು ನೆರವೇರಲ್ಪಟ್ಟಿತು.
And Pharaoh released him from prison.
ಫರೋಹನು ಆ ಪಾನದಾಯಕನನ್ನು ಸೆರೆಮನೆಯಿಂದ ಬಿಡಿಸಿದನು.
And 2 years later,
ಎರಡು ವರ್ಷದ ನಂತರ,
he completely forgot. Joseph said, "Please tell Pharaoh that I am unjustly treated here."
ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತಾನೆ. ಯೋಸೆಫನು ಪಾನದಾಯಕನಿಗೆ ಹೇಳಿ ಕಳಿಸಿರ್ತಾನೆ, ಫರೋಹನಿಗೆ ಹೇಳು ನಾನು ಅನ್ಯಾಯವಾಗಿ ಇಲ್ಲಿ ಬಿದ್ದಿದ್ದೇನೆ ಅಂತ.
He completely forgot. People are ungrateful.
ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾನೆ, ಜನರು ಕೃತಜ್ಞತೆ ಉಳ್ಳವರಾಗಿರುವುದಿಲ್ಲ.
But at the right time, that also God arranged it, because God's plan was Joseph should not become the ruler till he's 30 years old.
ಅದು ಸರಿಯಾದ ಸಮಯದಲ್ಲಿ, ಯಾಕೆಂದರೆ ದೇವರು ಅದನ್ನ ಏರ್ಪಡಿಸಿದ್ದರು. ದೇವರ ಯೋಜನೆಯು ಯೋಸೆಫನು 30 ವರ್ಷದ ತನಕ ಅಧಿಕಾರ ನಡೆಸಬಾರದು ಎಂಬುದಾಗಿತ್ತು.
And this was when he was 28.
ಇದು ನಡೆದದ್ದು ಆತನ 28ನೇ ವಯಸ್ಸಿನಲ್ಲಿರುವಾಗ.
So God made that man forget for 2 years.
ದೇವರು ಆ ಪಾನದಾಯಕನನ್ನ ಮರೆಯುವಂತೆ ಮಾಡಿದನು 2 ವರ್ಷಗಳ ಕಾಲ.
Then Pharaoh had a dream, and then that cupbearer said, "Oh yeah, I remember 2 years ago there was a man who explained my dream." Pharaoh said, "Bring him here."
ಫರೋಹನಿಗೆ ಒಂದು ಕನಸು ಬೀಳುತ್ತೆ, ಆಗ ಪಾನದಾಯಕನ ನೆನಪು ಮಾಡಿಕೊಳ್ಳುತ್ತಾನೆ, ಓ ಕನಸು ಹೇಳುವಂತ ವ್ಯಕ್ತಿ ಅಲ್ಲಿದ್ದಾನೆ ಅಂತ. ಆಗ ಫರೋಹನು ಆತನನ್ನ ಕರೆ ಕಳುಹಿಸುತ್ತಾನೆ.
That is how Joseph became the ruler in Egypt.
ಈ ರೀತಿಯಾಗಿ ಯೋಸೆಫನು ಆ ಒಂದು ಐಗುಪ್ತದಲ್ಲಿ ಅಧಿಪತಿಯಾಗುತ್ತಾನೆ.
For a long time, for 100 years.
100 ವರ್ಷಗಳ ಕಾಲ, ಬಹುದೊಡ್ಡ ಅವಧಿ.
And that's how he brought his family there.
ಆ ರೀತಿಯಾಗಿ ಅಲ್ಲಿ ತನ್ನ ಕುಟುಂಬವನ್ನ ಕರೆದುಕೊಂಡು ಬರುತ್ತಾನೆ.
But how did it all start?
ಇದೆಲ್ಲ ಹೇಗೆ ಪ್ರಾರಂಭ ಆಯಿತು ಹಾಗಾದ್ರೆ?
It started with he saw 2 people discouraged and he asked them, "Why are you discouraged?"
ಇದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ, ಆತನು ಇಬ್ಬರು ವ್ಯಕ್ತಿಗಳನ್ನ ನಿರುತ್ಸಾಹಗೊಂಡಿರುವಂತದನ್ನ ನೋಡಿ ಹೋಗಿ ಕೇಳ್ತಾನೆ, ಯಾಕೆ ನಿರುತ್ಸಾಹಗೊಂಡಿದ್ದೀರಿ ಅಂತ ಅಲ್ಲಿಂದ.
I have thought about that instance. When I read something like that, I apply it to myself.
ಈ ಒಂದು ಉದಾಹರಣೆ ಕುರಿತಾಗಿ ನಾನು ಯೋಚಿಸುತ್ತಿದ್ದೆ. ನಾನು ಈ ರೀತಿಯ ವಚನಗಳನ್ನ ಓದುವಾಗ ನನಗೆ ನಾನು ಇದನ್ನ ಅನ್ವಯ ಮಾಡಿಕೊಳ್ತೇನೆ.
If I find somebody discouraged in the office,
ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ನಿರುತ್ಸಾಹಗೊಂಡಿರುವಂತವರನ್ನ ನೋಡುವಾಗ,
I remember I was on a ship.
ನನಗಿನ್ನೂ ನೆನಪಿದೆ, ನಾನು ನೌಕಾದಳದಲ್ಲಿರುವಾಗ.
And at least 2 instances I had to talk to people and bring them to Christ.
ನನಗೆ ಈ ರೀತಿಯ 2 ಉದಾಹರಣೆ ಇದೆ. ನಾನು 2 ವ್ಯಕ್ತಿಗಳೊಟ್ಟಿಗೆ ಮಾತನಾಡಿ ಅವರನ್ನ ಕ್ರಿಸ್ತನ ಬಳಿಗೆ ಕರೆ ತಂದಿದ್ದು.
One was a Hindu and one was a nominal Christian.
ಒಬ್ಬ ಹಿಂದೂ, ಮತ್ತೊಬ್ಬ ನಾಮಕ ಅವಸ್ಥೆ ಕ್ರೈಸ್ತನಾಗಿದ್ದಂತವನು.
Just being alert.
ಯಾವಾಗಲೂ ಜಾಗರೂಕತೆ ಅಥವಾ ಎಚ್ಚರಿಕೆಯಿಂದ ಇರುವಂತದ್ದು.
You know, it could be somebody in your office who's looking a bit gloomy.
ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ತುಂಬಾ ನಿರಾಶೆಯಿಂದ, ಬೇಸರದಿಂದ ಕಂಡು ಬರ್ತಾರೆ.
Someone day and you go up to him and say, "Hey."
ಒಂದು ದಿನ ನೀವು ಹೋಗಿ ಅವರಿಗೆ ಮಾತನಾಡ್ತೀರಿ, ನೀವು
ಫೀಲಿಂಗ್ ಡೌನ್ ಟುಡೇ,
ಇವತ್ತು ನೀನು ಯಾಕೋ ಕಳೆಗೊಂಡಿದೀಯಾ, ಯಾಕೆ ಅಂತ.
ಕ್ಯಾನ್ ಐ ಹೆಲ್ಪ್ ಯು ಇನ್ ಸಮ್ ವೇ,
ನಾನು ನಿನಗೆ ಸಹಾಯ ಮಾಡಬಹುದಾ ಯಾವ್ದಾದ್ರು ಮಾರ್ಗದಲ್ಲಿ ಅಂತ ಕೇಳ್ತೀರಿ.
ಯು ನಾಟ್ ಪ್ರೀಚಿಂಗ್ ದಿ ಗಾಸ್ಪೆಲ್, ಯು ಜಸ್ಟ್ ಬೀಯಿಂಗ್ ಗುಡ್ ಟು ಹಿಮ್.
ನೀವು ಸುವಾರ್ತೆ ಸಾರ್ತಾ ಇಲ್ಲ, ಆತನಿಗೆ ಒಳ್ಳೆಯವನಾಗುವ ಪ್ರಯತ್ನ ಮಾಡ್ತಾ ಇದ್ದೀರಿ.
ದಿ ಡೋರ್ ವಿಲ್ ಸ್ಲೋಲಿ ಓಪನ್, ಡೋಂಟ್ ಪುಶ್.
ದ್ವಾರವು ನಿಧಾನಕ್ಕೆ ತೆರೆಯಲ್ಪಡುತ್ತೆ, ಅದನ್ನ ಒತ್ತಡ ಹಾಕಿ ತಳ್ಳಬೇಡಿರಿ ಯಾವಾಗಲೂ.
ವೆನ್ ಯು ಗೋ ಟು ಸಂಬಡಿಸ್ ಹೌಸ್ ಯು ನಾಕ್, ಯು ಡೋಂಟ್ ಪುಶ್ ದಿ ಡೋರ್. So this is the way of knocking.
ನೀವು ಯಾರದಾದ್ರೂ ಮನೆಗೆ ಹೋದಾಗ ಕದವನ್ನ ತಟ್ಟುತ್ತೀರಿ, ತಳ್ಳುವುದಿಲ್ಲ. ಇದು ಅದೇ ರೀತಿಯಲ್ಲಿ ಒಂದು ರೀತಿ ತಟ್ಟುವಂತದ್ದು.
Hi. Are you feeling a bit down today? Can I help you?
ನಮಸ್ಕಾರ, ಯಾಕೆ ನೀನಿವತ್ತು ಕಳೆಗೊಂಡಿದೀಯಾ, ನಾನು ನಿನಗೆ ಸಹಾಯ ಮಾಡಬಹುದಾ ಅಂತ ಕೇಳುವುದು.
That's knocking at the door.
ಅದು ಕದವನ್ನ ತಟ್ಟುವ ರೀತಿಯಲ್ಲಿ.
And if the door opens, go in and give the gospel.
ಆ ದ್ವಾರ ತೆರೆದರೆ ಒಳಗೆ ಹೋಗ್ರಿ, ಸುವಾರ್ತೆಯನ್ನ ಕೊಡಿರಿ.
Very wonderful way to reach out to people.
ಜನರನ್ನು ತಲುಪುವಂತದ್ದಕ್ಕೆ ಬಹಳ ಅದ್ಭುತವಾದ ಮಾರ್ಗ ಇದು.
So I was starting with this mark, be very righteous when you hear something, don't form a judgment initially, but be alert.
ಹಾಗಾಗಿ ನಾನು ಇದರಿಂದ ಪ್ರಾರಂಭಿಸಿದ್ದು, ನೀವು ಏನನ್ನಾದರೂ ಕೇಳುವಾಗ ನ್ಯಾಯ ಉಳ್ಳವರಾಗಿರ್ಬೇಕು. ನೀವು ತಕ್ಷಣಕ್ಕೆ ತೀರ್ಪು ಕೊಡುವಂತವರಾಗಬೇಡ್ರಿ, ಯಾವಾಗಲೂ ಎಚ್ಚರಿಕೆಯಿಂದ ಇರ್ರಿ ಪ್ರಾರಂಭದಲ್ಲಿ.
That person in prison, maybe unjustly put there.
ಒಬ್ಬ ವ್ಯಕ್ತಿ ಸೆರೆಮನೆಯಲ್ಲಿದ್ದ ಅಂತ ಅಂದ್ಕೊಳ್ಳೋಣ, ಆತನು ಅನ್ಯಾಯವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿರಬಹುದು.
I was reading some time the other day, something that really struck me.
ನಾನು ಒಂದು ದಿನ ಒಂದು ವಿಷಯ ಓದ್ತಿದ್ದೆ, ಅದು ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ನಾಟಿತು.
When you hear that somebody has got this terrible disease called AIDS,
ಯಾರಿಗಾದ್ರೂ ಬಹಳ ಭಯಾನಕವಾದಂತಹ ಕಾಯಿಲೆ ಏಡ್ಸ್ ಇದೆ ಎಂಬುದಾಗಿ ನೀವು ಕೇಳಲ್ಪಟ್ಟಾಗ,
what is it that comes to your mind first of all?
ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಬರುವಂತದ್ದೇನು?
I know in the olden days what used to come to my mind.
ನನ್ನ ಹಳೆಯ ದಿನಗಳಲ್ಲಿ ನನ್ನ ಮನಸ್ಸಿಗೆ ಅಥವಾ ತಲೆಗೆ ಏನ್ ಬರ್ತಾ ಇತ್ತಪ್ಪ ಅಂದ್ರೆ,
boy, that guy deserves it for going in committing unnatural sex.
Oh, ಈ ವ್ಯಕ್ತಿ ಇದಕ್ಕೆ ಯೋಗ್ಯನು ಕೂಡ, ಯಾಕಂದ್ರೆ ಅಸ್ವಾಭಾವಿಕವಾದಂತ ಲೈಂಗಿಕತೆಯಲ್ಲಿ ತೊಡಗಿದ್ದಾನೆ.
That's how AIDS usually started. And doing those wrong things.
ಈ ಒಂದು ತಪ್ಪಾದ ಸಂಗತಿಗಳನ್ನು ಮಾಡುವಂತದ್ದರಿಂದ ಏಡ್ಸ್ ಕಾಯಿಲೆಯು ಪ್ರಾರಂಭವಾಗುತ್ತದೆ.
But then I read something.
ನಾನು ಅವಾಗ ಒಂದನ್ನ ಓದಿದೆ.
You know, if a person is a little child can be injected with a needle that is infected by someone who had AIDS.
ಈಗಾಗಲೇ ಏಡ್ಸ್ ಸೋಂಕಿತರಿಂದ ಸೋಂಕಿಗೆ ಒಳಗಾದ ಸೂಜಿಯನ್ನು ಆ ಒಂದು ಪುಟ್ಟ ಮಗುವಿಗೆ ಚುಚ್ಚುವಾಗ
that little child gets AIDS.
ಆ ಚಿಕ್ಕ ಮಗು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಳ್ಳುತ್ತದೆ.
ಸೊ ಸಮ್ ಪೀಪಲ್ ಹವ್ ಗಾಟ್ ಏಡ್ಸ್ ನಾಟ್ ಬೈ ಎನಿ ಸೆಕ್ಷುವಲ್ ಆಕ್ಟಿವಿಟಿ.
ಕೆಲವು ಜನರು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಂಡಿದ್ದಾರೆ ಯಾವುದೇ ಲೈಂಗಿಕ ಚಟುವಟಿಕೆಯನ್ನ ನಡೆಸದೆ.
ಬಟ್ ಜಸ್ಟ್ ಬಿಕಾಸ್ ಅನ್ ಇಂಜೆಕ್ಷನ್ ವಾಸ್ ಗಿವನ್ ಟು ದೆಮ್ ಬೈ ಅ ನರ್ಸ್ ಹೂ ಡಿಡ್ ನಾಟ್ ಕ್ಲೀನ್ ದ ನೀಡಲ್.
ಆ ನರ್ಸ್ ಇಂಜೆಕ್ಷನ್ ತುದಿಯನ್ನ ಸರಿಯಾಗಿ ಸ್ವಚ್ಛಪಡಿಸಿದನೆ ಅದನ್ನ ಕೊಟ್ಟಿದ್ರಿಂದ ಏಡ್ಸ್ ಕಾಯಿಲೆ ಬಂದಿರೋ ಸಾಧ್ಯತೆ ಇರುತ್ತದೆ.
I said, Lord, forgive me.
ನಾನು ಹೇಳಿದೆ, ಕರ್ತರೆ ನನ್ನನ್ನು ಕ್ಷಮಿಸು ಎಂಬುದಾಗಿ.
How quickly I judge people.
ನಾನು ಎಷ್ಟು ಬೇಗ ಜನರನ್ನ ತೀರ್ಪು ಮಾಡಿಬಿಡ್ತೀನಿ.
That guy's got AIDS, he deserves it because he's sexual sin.
ಆ ವ್ಯಕ್ತಿ ಆ ಲೈಂಗಿಕ ಪಾಪ ಮಾಡಿದ್ದಕ್ಕಾಗಿ ಆ ಏಡ್ಸ್ ಕಾಯಿಲೆ ಬಂದಿದ್ದು ಅದಕ್ಕೆ ಯೋಗ್ಯನು ಅಂತ ಹೇಳುವಾಗ
I learned from that, don't be so quick. To judge people for sexual sin.
ನಾನು ಅದರಿಂದ ಕಲ್ತಿದ್ದೇನಪ್ಪ ಅಂದ್ರೆ ಜನರನ್ನ ಅವರ ಲೈಂಗಿಕ ಪಾಪಗಳಿಗಾಗಿ ತೀರ್ಪು ಮಾಡಬೇಡ್ರಿ.
It may not be.
ಅದು ಅಲ್ಲದಿರಬಹುದು.
May they got it probably from an infected needle.
ಅದು ಬಹುಶಃ ಏಡ್ಸ್ ಸೋಂಕಿತ ಸೂಜಿಯಿಂದ ಬಂದಿರಬಹುದು.
I'm just telling you one or two possibilities.
ನಾನು ನಿಮಗೆ ಹೇಳುತ್ತಿರುವಂತದ್ದು ಒಂದು ಅಥವಾ ಎರಡು ಸಾಧ್ಯತೆಗಳನ್ನು.
Apply that to so many other areas. Where we judge.
ನಾವು ತೀರ್ಪು ಮಾಡುವಂತ ಎಷ್ಟೋ ಕ್ಷೇತ್ರಗಳಿಗೆ ಇದನ್ನ ಅನ್ವಯಿಸಿ ನೋಡ್ರಿ.
What does the Lord require of you first of all?
ನಿಮ್ಮಿಂದ ಕರ್ತರಿಗೆ ಅವಶ್ಯಕವಾಗಿರುವಂತದ್ದೇನು?
Do justice.
ನ್ಯಾಯವನ್ನ ಅಂದರೆ ನೀತಿಯನ್ನ ಮಾಡುವಂತ.
Don't be quick to judge.
ತೀರ್ಪು ಮಾಡುವುದರಲ್ಲಿ ಯಾವಾಗಲೂ ಮುಂದಾಗಿ ಇರಬೇಡ ಅಥವಾ ತಕ್ಷಣಕ್ಕೆ ತೀರ್ಪು ಮಾಡಬೇಡ.
Matthew 7:1 don't condemn.
ಮತ್ತಾಯ 7:1 ಹೇಳುತ್ತದೆ ಖಂಡಿಸಬೇಡ್ರಿ ಅಂತ.
Condemning is the worst part.
ಖಂಡನೆಯು ಬಹಳ ಕೆಟ್ಟ ಭಾಗ.
The word don't judge in Matthew 7 means don't condemn people.
ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಮತ್ತಾಯ 7:1 ಹೇಳಿದ್ದೇನಪ್ಪ ಅಂದ್ರೆ ಖಂಡಿಸಬೇಡ್ರಿ ಅಂತ.
He got AIDS because of this. No. It was an infected needle, innocent person.
ಅದು ಆತನಿಗೆ ಏಡ್ಸ್ ಬಂತು ಇದಕ್ಕಾಗಿ. ಇಲ್ಲ ಇಲ್ಲ ಇಲ್ಲ, ಅದು ಇನ್ನೊಬ್ಬರಿಂದ ಇಂಜೆಕ್ಷನ್ಗೊಳಪಟ್ಟು ಬಂದಿರಬಹುದು.